ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்மருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசரணசே உத்துங்கவாக்தரங்காய மத்வதுக்தாப்தயே நம. குருமகிலகுணஜம் சத்குணைகாதிவாசம் ஷமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகரார்த்திதானந்தலீலா கோபாலபாலிதான் வித்யாபயோனிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதி சுவித்யாவாதசாரிணஹ இஷ்டதாம் கஷ்டஹர்த்ருன்னஹ வித்யாமான்யான் முனீன் நுமஹ. வாதிராஜபதத்வந்த்வ வாரிஜாசக்தமானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்தப்ரஸாததஃ ஸர்வே காமாஃ பவந்தேவ ஷபதோ பிம்பசந்நிதௌ. சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜானதிமிரச்சேதம் புத்திசம்பத்ப்ரதாயகம் விஜ்ஞானவிமலம் சாந்தம் விஜயாக்யகுரும் பஜே. ஸ்ரீகுருப்யோ நம. ஹரி ஓம். ஐவத்தொம்பத்தனைய ஸ்லோக மூர பூராஹார லக்ஷ்மி பார்வதி கேலி லோல ஸ்புரதசித சிதாங்க அசஹ்ய சக்ரத்ரிசூல பரதர குருமூர்த்தே பாவனாபார கீர்த்தே ஹரிஹர தவ பாதாம்போஜயுக்மம் நதோஸ்மி. ஒந்தே மூர்த்தி, ஆ மூர்த்திக ஒந்து அர்த்தபாகதல்லி ருத்ரதேவரு, அர்த்தபாகதல்லி நாராயண, பலபாகக்கு ருத்ரதேவரு, எடபாகக்கு நாராயண. ಬಲಭಾಗಕ್ಕೆ ಶಿರಸ್ಸಿನಲ್ಲಿ ಜಟೆ, ನಂತರ ವಿಶೇಷವಾಗಿರತಕ್ಕಂಥ ಚಂದ್ರ, ಎಡಭಾಗಕ್ಕೆ ಕಿರೀಟ, ಹಾಗೆ ಬಲಭಾಗಕ್ಕೆ ತ್ರಿಶೂಲ, ಎಡಭಾಗಕ್ಕೆ ಚಕ್ರ ಅಂತ ಈ ರೀತಿಯಾಗಿರತಕ್ಕಂಥ ಮೂರ್ತಿ. ನಾನು ಗ್ರೂಪಲ್ಲಿ ಕಳಿಸಿದ್ದೇನೆ, ವಿಭುಧಪ್ರಿಯ ವೇದಾಂತ ಗುರುಕುಲ ಗ್ರೂಪಲ್ಲಿ ಆ ಮೂರ್ತಿಯನ್ನು ಆ ಫೋಟೋ ಕಳಿಸಿದ್ದೇನೆ, ನೋಡಬಹುದು ನೀವು. ಆ ಭಗವಂತನನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಹೇ ಮೂರ ಪೂರ ಹರ ಹೇಳ್ತಾ ಇದ್ದಾರೆ. ಮೂರನ ಸಂಹಾರ ಮಾಡಿದವ, ತ್ರಿಪುರಾಸುರ ಸಂಹಾರ ಮಾಡಿದವ ಅಂತ ಎರಡು ಅಲ್ಲ, ಇಬ್ಬರು ಸರಿ ಒಟ್ಟಿಗೆ ಒಬ್ಬರೇ ಎಂಬಂತೆ ಸ್ತೋತ್ರ ಮಾಡಿದರಲ್ಲ ಅಂದರೆ ಮುರಹರ ಪುರಹರ ಅಂತ ಎರಡು ಭಾಗ ಅಲ್ಲ, ಒಂದೇ ಅಂತ ತಗೊಳ್ತೀರಾ ಹೇಗೆ? ಇಲ್ಲಿ ನೋಡಿ, ಹರಿಹರ ತವ ಪಾದಾಂಭೋಜ ಯುಗ್ಮಂ ನತೋಸ್ಮಿ. ಹರಿಯಿಂದ ಕೂಡಿದ ಹರ, ಹರಿಹರ ನಿನ್ನ ಪಾದಕ್ಕೆ ನಮಸ್ಕಾರ ಅಂದ್ರೆ ಅದಕ್ಕೆ ಹೇಳ್ತಾರೆ ಇಲ್ಲಿ ರುದ್ರದೇವರ ಅಂತರ್ಯಾಮಿ ಭಗವಂತನ ಹೆಸರು ಹರ. ಭಗವಂತನ ಸಹಜವಾದ ರೂಪ ಹರಿ. ಹಾಗಾದರೆ ಹರಿಹರ ಅಂತ ಹೇಳಿದರೆ ರುದ್ರದೇವರಲ್ಲಿದ್ದಾರೆ ಹೌದು, ಆದರೆ ದೇವರ ರೂಪ ಹೇಗಿದೆ? ರುದ್ರಾಂತರ್ಗತ ರೂಪ, ನಂತರ ಹರಿ ರೂಪ, ಎರಡು ಬೆರತ ರೂಪವಿದೆ. ಅದರ ಸ್ತೋತ್ರವೂ ಮಾಡುತ್ತಾ ಇದ್ದಾರೆ. ಹಾಗೆ ರುದ್ರದೇವರ ಸ್ತೋತ್ರ, ದೇವರ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹಾ, ನಿಜವಾಗಿ ನೋಡಬೇಕಾದರೆ ಮೂರಪುರ ಹರ ಅಂತ ಎರಡು ಸೇರಿ ಹೇಳಿದರು. ಮೂರನ ಹರ ಪುರಹರ ಅಂತ ಹೇಳಿದರೆ ತ್ರಿಪುರಾಸುರ ಸಂಹಾರ ಮಾಡಿದ್ದು ಯಾರು? ರುದ್ರದೇವರು. ಅವಾಗ ಹೇಳ್ತಾರೆ, ತ್ರಿಪುರಾಸುರರನ್ನ ಎಷ್ಟು ಸಲ ಸಂಹಾರ ಮಾಡ್ಲಿಕ್ಕೆ ಹೋದ್ರು ತಿರುಗಿ ಬದುಕಿ ಬರ್ತಿದ್ರು ಅವರು. ರುದ್ರದೇವರು ತಲೆ ಹಿಡಿದ್ರು, ಏನ್ ಮಾಡೋಪ್ಪ ಅಂತ ಹೇಳಿ. ಅಂಥ ಕಾಲಕ್ಕೆ ದೇವರೇ ಯಾರು, ವಿಶೇಷವಾಗಿ ಮಯಾಸುರ ತಾನು ಅವರನ್ನೆಲ್ಲ ಅಮೃತದ ಕೂಪದಲ್ಲಿ ಹಾಕಿ ಬದುಕಿಸ್ತಾ ಇದ್ದ. ದೇವರು ಬ್ರಹ್ಮದೇವರಿಂದ ಕೂಡಿಕೊಂಡು ಆಕಳ ರೂಪದಲ್ಲಿ ಹೋಗಿ ಆ ಅಮೃತೋದಕವನ್ನೆಲ್ಲ ಕುಡಿದು ಬಿಟ್ಟರು. ನಂತರ ರುದ್ರದೇವರ ಬಾಣದಲ್ಲಿ, ಧನುಸ್ಸಿನಲ್ಲಿ ನೃಸಿಂಹ ರೂಪಿಯಾಗಿ ತಾನೇ ನಿಂತು ಪುರಗಳನ್ನು ಸುಟ್ಟದ್ದು. ಹೆಸರು ರುದ್ರದೇವರಿಗೆ ಪುರಹರ ಅಂತ ಕೊಟ್ಟದ್ದು. ರುದ್ರಾಂತರ್ಗತನಾಗಿ ತಾನೇ ಸುಟ್ಟದ್ದು. ಅದಕ್ಕೆ ಮೂರ ಪುರಹರ. ಒಂದು ರೀತಿಯಲ್ಲಿ ದೇವರಿಗೇನೆ ನೀನು ಮೂರನ ಹರ, ಪುರಹರ ನೀನೇ ಹೌದು. ಇನ್ನೊಂದು ರೀತಿಯಲ್ಲಿ ದೇವರು ರುದ್ರದೇವರು ಅಂತ ತಗೊಂಡಾಗ ಹೇ ಮುರಹರ, ಹೇ ಪುರಹರ ಅಂತ ಹೀಗನ್ವಯ. ನಂತರ ಲಕ್ಷ್ಮೀ ಪಾರ್ವತಿ ಕೇಳಿ ಲೋಲ, ರುದ್ರಾಂತರ್ಗತ ರುದ್ರನಾಮಕ ಭಗವಂತ ಪಾರ್ವತೀ ದೇವಿ ಒಳಗಿರತಕ್ಕಂಥ ಪಾರ್ವತೀ ನಾಮಕ ಲಕ್ಷ್ಮೀ ದೇವಿ, ಪಾರ್ವತೀ ದೇವಿಯಲ್ಲಿ ಪಾರ್ವತಿ ಅಂತ ಹೆಸರಿಂದಿರತಕ್ಕಂಥ ಲಕ್ಷ್ಮೀ ದೇವಿ, ಆ ಲಕ್ಷ್ಮೀ ದೇವಿ ಒಳಗೂ ದೇವರೇ ಇದ್ದಾರೆ ಪಾರ್ವತಿ ಅಂತ ಕರೆಸಿಕೊಂಡು. ಆದ್ದರಿಂದ ತನ್ನದೇ ಆದ ರೂಪಗಳು, ಲಕ್ಷ್ಮೀ ದೇವಿಯಲ್ಲಿ ಲಕ್ಷ್ಮೀ ಅಂತ ರೂಪ, ಪಾರ್ವತಿಯಲ್ಲಿ ಇರುವ ಲಕ್ಷ್ಮಿಯಲ್ಲಿರುವ ಪಾರ್ವತಿ ಅಂತ ಕರೆಸಿಕೊಂಡ ತನ್ನದೇ ರೂಪ. ಸ್ವಾಖ್ಯ ಯೋಷಿದ್ರಮಣ, ದೇವರಿಗೆ ಯಾರೂ ಬೇಕಾಗಿಲ್ಲ, ತನ್ನ ರೂಪಗಳಿಂದ ತಾನು ಸಂತೋಷ ಪಡ್ತಾನೆ. ಆ ರೀತಿಯಲ್ಲಿ ಲಕ್ಷ್ಮೀ ಪಾರ್ವತಿ ಎಂಬ ಎರಡು ಭಗವದ್ ರೂಪಗಳು, ಆ ಭಗವದ್ ರೂಪಗಳಿಂದ ಕೂಡಿಕೊಂಡಿರುವವ ಅಂತ ದೇವರ ಪರವಾಗಿ ಸ್ತೋತ್ರ. ಇನ್ನೊಂದು, ಲಕ್ಷ್ಮೀ ದೇವಿಗೆ ಅನುಗ್ರಹ ಮಾಡಲಿಕ್ಕೆ ಲಕ್ಷ್ಮೀ ಲೋಲ ನಾರಾಯಣ, ಪಕ್ಕದಲ್ಲಿ ರುದ್ರದೇವರಿದ್ದಾರಲ್ಲ, ರುದ್ರದೇವರು ಪಾರ್ವತಿ ಲೋಲ ಅಂತ. ಲಕ್ಷ್ಮೀ ಪಾರ್ವತಿ ಕೇಳಿ ಲೋಲ ಅಂತ ಇಬ್ಬರ ಕುರಿತು ಸ್ತೋತ್ರ ಮಾಡಿದರು. ನಂತರ ಸ್ಫುರದ ಸಿತ ಸಿತಾಂಗ, ಸಿತ ಅಸಿತ ಅಂತ, ಕಪ್ಪು ಬಿಳಿ, ಈ ಅಂಗ, ಈ ವಿಶೇಷವಾದ ಆ ಹರಿಹರನ ಮೂರ್ತಿ ಹೇಗಿದೆ ಅಂದರೆ ಮೂರ್ತಿ ಕಪ್ಪಿದೆ, ಒಳಗಿರುವವರ ಬಣ್ಣ ಹೇಗಿದೆ ಅಂದರೆ ನಾರಾಯಣ ನೀಲಿ ಬಣ್ಣ, ರುದ್ರದೇವರು ಬಿಳಿ ಬಣ್ಣ. ರುದ್ರದೇವರು ಎಂಥ ಬಣ್ಣ ಅಂದ್ರೆ ಸಿತ, ದೇವರು ಅಸಿತ. ಆದ್ದರಿಂದ ಸ್ಫುರತ ಎರಡು ಹೊಳಿತಾ ಇವೆ, ಸ್ಫುರದ ಅಸಿತ ಸಿತಾಂಗ. ರುದ್ರದೇವರೊಳಗಿದ್ದು ರುದ್ರ ಅಂತ ಕರೆಸಿಕೊಂಡ ದೇವರ ರೂಪ ಸಿತ, ಬಿಳಿದೆ ದೇವರದ್ದು. ಹಾಗೆ ಹರಿ ಅಂತ ಕರೆಸಿಕೊಂಡ ರೂಪ ನೀಲಿ, ದೇವರದ್ದೇ ಎರಡು ಅಂದರೆ ಬಿಳಿ ನೀಲಿ ಬಣ್ಣಗಳ ಸಂಗಮ, ಅದು ಒಂದು ಹೌದು. ಇನ್ನು ರುದ್ರದೇವರು ಬಿಳಿ, ದೇವರು ನೀಲಿ ಅಂತ ಈ ಎರಡೂ ದೃಷ್ಟಿಕೋನದಿಂದ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಸ್ಫುರದ ಅಸಿತ ಸಿತಾಂಗ ಅಸಹ್ಯ ಚಕ್ರ ತ್ರಿಶೂಲ. ಅಸಹ್ಯ, ಸಹ್ಯ ಅಂದರೆ ಸಹಿಸಲಿಕ್ಕೆ ಯೋಗ್ಯವಾದ್ದು ಸಖ್ಯ, ಸಹಿಸಲಿಕ್ಕೆ ಯೋಗ್ಯವಲ್ಲದ್ದು ಅಸಹ್ಯ. ನಮ್ಮಲ್ಲಿ ಈ ಅಸಹ್ಯ ಶಬ್ದ ಯಾವುದಕ್ಕೆ ಬಳಸ್ತೀವಿ ಅಂದರೆ ಹೇಸಿಗೆ, ಯಪ್ಪ ಅಸಹ್ಯ ಅಂದರೆ ಪರಮ ಹೇಸಿಗೆ ಎಂಬುದಕ್ಕೆ ನಾವು ಬಳಸ್ತೀವಿ. ಹಾಗಲ್ಲ, ಆ ಶಬ್ದದ ಅರ್ಥ ಹೇಸಿಗೆ ಅಂತ ಅರ್ಥ ಇಲ್ಲ ಅದಕ್ಕೆ. ಸಖ್ಯವಲ್ಲದ್ದು ಅಸಹ್ಯ, ಸಖ್ಯ ತಡಕೊಳ್ಳಿಕ್ಕೆ ಆಗೋದು ಸಖ್ಯ, ತಡಕೊಳ್ಳಿಕ್ಕೆ ಆಗದೇ ಇರೋದು ಅಸಹ್ಯ. ಯಾವುದು? ಇವರ ಚಕ್ರ ತ್ರಿಶೂಲ, ಎರಡು ಶತ್ರುಗಳಿಗೆ ತಡಕೊಳ್ಳಿಕ್ಕಾಗಲ್ಲ ಅಂತ ಅರ್ಥ ಅಷ್ಟೇ. ಇಲ್ಲ, ನಮ್ಮದೇ ಆದ ಚಾಲ್ತಿಯಲ್ಲಿರುವ ಅರ್ಥದಲ್ಲಿ ನೋಡಿದರೆ ಅಸಹ್ಯ ಚಕ್ರ ತ್ರಿಶೂಲ ಅಂದರೆ ಹೇಸಿಗೆ ಆಗಿರತಕ್ಕಂಥ ಅಂತ ಅರ್ಥ ಬರಬಾರದು. ಯಾಕೆ? ಚಾಲ್ತಿಯಲ್ಲಿ ಅಸಹ್ಯ ಅಂದರೆ ಹೇಸಿಗೆ ಅಂತ. ಹಾಗಿಲ್ಲ, ಶತ್ರುಗಳಿಗೆ ತಡೆಯಲಾರದ ಭಯಂಕರ ಚಕ್ರ ತ್ರಿಶೂಲ ಇರತಕ್ಕಂಥವ. ನಂತರ ಪರ ತರ ಗುರು ಮೂರ್ತಿ ಹೇಳ್ತಾ ಇದ್ದಾರೆ. ಪರತರ ಅಂತ ಯಾರಿಗೆ ಸ್ತೋತ್ರ ಅಂದರೆ ಭಗವಂತನಿಗೆ. ಗುರುಮೂರ್ತಿ ಅಂತ ಯಾರಿಗೆ ಸ್ತೋತ್ರ? ರುದ್ರದೇವರಿಗೆ. ಇದೊಂದರ್ಥ. ಇನ್ನ ದೇವರು ಪರತರ ಹೌದು, ಹಾಗೆ ಗುರುಮೂರ್ತಿ ಹೌದು. ರುದ್ರದೇವರೊಳಗಿದ್ದು ಉಪದೇಶ ಕೊಡುವ ಭಗವಂತನ ರೂಪಕ್ಕೆ ಗುರುಮೂರ್ತಿ ಅಂತ ಹೆಸರು. ಅದಕ್ಕೆ ಭಗವಂತನ ಎರಡು ರೂಪಗಳ ಸಂಗಮಕ್ಕೆ ಪರತರ ಗುರುಮೂರ್ತಿ ಅಂತ ಹೆಸರು. ಹೊರಗೆ ನೋಡಿದಾಗ ರುದ್ರದೇವರಿಗೆ ಗುರುಮೂರ್ತಿ ಅಂತ ಹೆಸರು, ಪರತರ ಅಂತ ನಾರಾಯಣನಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಇಲ್ಲೊಂದು ಚಿಕ್ಕ ಗಂಟು ಕೂತಿದೆ. ಈಗ ಈ ಪರತರ ಶಬ್ದ ಅಂದರೆ ಸರ್ವಶ್ರೇಷ್ಠ ಅಂತ. ಅವಾಗ ನೋಡಿ, ಆಂಗ್ಲದಲ್ಲಿ ಈ ಮೂರು ಇವೆಯಲ್ಲ, ಯಾವುದು ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ. ಪರ ಶ್ರೇಷ್ಠ ಪಾಸಿಟಿವ್, ಕಂಪ್ಯಾರಿಟಿವ್ ಅದಕ್ಕಿಂತ ಜಾಸ್ತಿ. ಪರ ಪರತರ ಸೂಪರ್ಲೇಟಿವ್ ಯಾವುದು? ಪರತ್ತಮ. ಮತ್ತೆ ದೇವರನ್ನ ನಾವು ಪರತರ ಅಂತ ಹೇಳಿದರೆ ಕಂಪ್ಯಾರಿಟಿವ್ ಡಿಗ್ರಿ ತಂದು ಕೊಟ್ಟಂತಾಯಿತು, ದೆನ್ ಆಟೋಮೆಟಿಕಲಿ ಏನಾಗುತ್ತೆ? ಪರತಮ ಇನ್ನೊಬ್ಬನಿದ್ದಾನೆ, ನಾರಾಯಣನಿಗಿಂತ ಪರತಮನಾದವ ಇನ್ನೊಬ್ಬನಿದ್ದಾನೆ ಅಂತ ಸೂಪರ್ಲೇಟಿವ್ ಡಿಗ್ರಿ ಹೇಳಿದಂತಾಗುತ್ತೆ. ಅಂದ್ರೆ ನಾರಾಯಣನನ್ನ ಕಡಿಮೆ ಮಾಡಿದಂತಾಯ್ತಲ್ವಾ? ಮತ್ತೆ ದೇವರನ್ನ ಪರತರ ಅಂತ ಯಾಕೆ ಹೇಳಿದ್ರು? ಇದೇ ಪ್ರಶ್ನೆ ವ್ಯಾಸರಾಜರ ಶ್ಲೋಕದಲ್ಲಿ ಬರುತ್ತೆ, ಹರಿಹಿ ಪರತರಹ. ಅದಕ್ಕರ್ಥ ಹೀಗಿದೆ, ಪರ ತರ ಅಂತ ಎರಡು ಭಾಗ. ಪರಶ್ಚಾಸೌ ತರಶ್ಚ. ಇವನು ಪರ ಅಂದ್ರೆ ಸರ್ವಶ್ರೇಷ್ಠ. ಅಲ್ಲಿ ಮತ್ತು ಅದರಲ್ಲಿ ಪರ ಪರತಮ ಪರತಮ ಅಂತಿಲ್ಲ, ಪರ ಪೂರ್ಣ. ತರ ಅಂತ ಯಾಕಂದ್ರು? ತರತೀತಿ ತಾರಯತೀತಿ, ಜೀವನೊಳಗಿದ್ದುಕೊಂಡು ಸಂಸಾರವನ್ನ ತಾನು ದಾಟಿ ದಾಟಿಸುವವನಾದ್ದರಿಂದ ತರ. ಅದರಿಂದ ಶ್ರೇಷ್ಠ, ಆದಮೇಲೆ ದಾಟಿಸುವವ ಅಂತ ಅರ್ಥದಿಂದ ಪರತರ ಅಂತ ಹೇಳಿದ್ರು. ಇಲ್ಲದಿದ್ರೆ ಈ ಡೌಟ್ ಬರುತ್ತೆ ಏನಂತ, ಇದು ಪರತರ ಅಂದ್ರೆ ಮಧ್ಯದಲ್ಲಿ ನಿಂತರು ಪರತಮ ಅಂತ ಹೇಳ್ಬೇಕಲ್ವಾ ಅಂತ. ಅವ್ರು ಹೇಳ್ತಾರೆ, ಪರತರ ಗುರು ಮೂರ್ತಿ. ನಂತರ ಪಾವನ ಪಾರ ಕೀರ್ತಿ ಅವ್ರು ಹೇಳ್ತಾರೆ, ಪಾವನವಾದ ಕೀರ್ತಿ ಅಪಾರವಾದ ಕೀರ್ತಿ ಇಬ್ಬರಿಗೂ ಇದೆ. ರುದ್ರದೇವರಿಗಿದೆ, ಅದನ್ನು ಮೀರಿದಂಥ ಕೀರ್ತಿ ನಾರಾಯಣನಿಗಿದೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಹರಿಹರ ಇಂಥ ಕೀರ್ತಿ ಇರತಕ್ಕಂಥ, ಹೇ ಹರಿಹರ, ಹರಿಯಿಂದ ಕೂಡಿದ ಹರ. ಅಲ್ಲಿ ಹರಹರಿ ಅಂತ ಹೇಳಿಲ್ಲ, ಹರಿಹರ ಅಂತ. ಹರಿಯನ್ನ ಆಧಾರ ಮಾಡಿಕೊಂಡ ಹರ. ತವ ಪಾದಾಂಭೋಜ ಯುಗ್ಮಂ ನತೋಸ್ಮಿ, ನಿನ್ನ ಎರಡು ಪಾದ ಕಮಲಗಳಿಗೆ ನಾನು ನಮಸ್ಕಾರ ಮಾಡಿದವನಾಗಿದ್ದೇನೆ ಅಂತ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಒಂದೇ ಶ್ಲೋಕದಲ್ಲಿ ಇಬ್ಬರ ಪ್ರತ್ಯೇಕ ಪ್ರತ್ಯೇಕ ವರ್ಣನೆ, ಜೊತೆಗೆ ಇಬ್ಬರಲ್ಲಿ ಅಂದ್ರೆ ರುದ್ರದೇವರಲ್ಲಿರುವ ದೇವರ ರೂಪದ ಜೊತೆ ಈ ಹರಿರೂಪ ಭಗವಂತನದ್ದು ಎರಡು ಭಗವದ್ ರೂಪಗಳ ಸಂಗಮದ್ದು ವರ್ಣನ ಪ್ರತ್ಯೇಕ, ಹಾಗೆ ರುದ್ರದೇವರದ್ದು ದೇವರದ್ದು ಪ್ರತ್ಯೇಕ ಪ್ರತ್ಯೇಕ ವರ್ಣನಾತ್ಮಕವಾಗಿ ಎರಡೂ ದೃಷ್ಟಿಯಿಂದ ಕೊಟ್ಟಿದ್ದಾರೆ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ಇನ್ನು ಮುಂದೆ ಹೇಳ್ತಾರೆ ಶ್ಲೋಕ ಹೇಳಿ, ಹರೇ ಭವಹರೇ ತೇಂಘ್ರೌ ಭಕ್ತಿ ಮುಕ್ತಿ ಪ್ರದಾಸ್ತು ಮೇ ವೈರಾಗ್ಯ ಭಾಗ್ಯಂ ವಿತರ ಹರ ಗೌರಿ ಮನೋಹರ. ಇಬ್ಬರಲ್ಲಿ ಪ್ರತ್ಯೇಕ ಪ್ರತ್ಯೇಕ ಪ್ರಾರ್ಥನೆ. ಹೇ ಹರೇ, ಹೇ ಶ್ರೀಮನ್ನಾರಾಯಣ, ಭವ ಹರೇ. ಭವ ಅಂದ್ರೆ ಸಂಸಾರ, ಹರೇ ಸಂಸಾರವನ್ನ ನಾಶ ಮಾಡತಕ್ಕಂಥ ತೇ ನಿನ್ನ ಅಂಘ್ರೌ ಪಾದ ಚರಣದಲ್ಲಿ ಭಕ್ತಿ ಭಕ್ತಿ ಮೇ ನನಗೆ ಅಸ್ತು. ಎಂಥ ಭಕ್ತಿ ಇರಬೇಕು, ಸೋಮ್ಮನೆ ಬೂಟಾಟಕದ್ದಿರಬಾರದು, ನಾಟಕ ಮಾಡುವಂತಹ ಭಕ್ತಿ ಇರಬಾರದು. ಎಂಥ ಅದ್ದು ಮುಕ್ತಿಪ್ರದ, ಮುಕ್ತಿಯನ್ನು ಕೊಡುವಂತಹ ಭಕ್ತಿ ಮೇ ಅಸ್ತು. ಮುಕ್ತಿಯನ್ನು ಕೊಡುವಂತಹ ಭಕ್ತಿ ನನಗೆ ಇರಲಿ. ದೇವರನ್ನ ಕೇಳಿದರು. ನಂತರ ರುದ್ರದೇವನ ಕೇಳ್ತಾರೆ, ಹೇ ಗೌರಿ ಮನೋಹರ, ಹೇ ಪಾರ್ವತಿಪತಿಯ, ಹೇ ಹರ, ಹೇ ಹರತೀತಿ ಹರ ಅಂದರೆ ಸಂಸಾರದಲ್ಲಿ ನಮಗಿರತಕ್ಕಂಥ ಅಜ್ಞಾನವನ್ನ ಶುಕರೂಪಿಯಾಗಿ ನಾಶ ಮಾಡತಕ್ಕಂಥವರು. ಅಷ್ಟೇ ಅಲ್ಲ, ವೈರಾಗ್ಯ ಭಾಗ್ಯಂ ವಿತರ, ವೈರಾಗ್ಯ ಭಾಗ್ಯವನ್ನು ವಿಶೇಷವಾಗಿ ನಮಗೆ ಕೊಡು. ವಿತರ ವಿತರಣೆ ಅಂತಿದ್ದೀರ, ವಿತರ ಕೊಡು, ಕೊಡುವಂಥವರಾಗಲಿ. ಇಲ್ಲಿ ವೈರಾಗ್ಯ ಭಾಗ್ಯವನ್ನ ರುದ್ರದೇವರಿಂದ ಪ್ರಾರ್ಥನೆ ಮಾಡಿ ಆ ವೈರಾಗ್ಯದಿಂದ ಬರತಕ್ಕಂಥದ್ದು ಭಕ್ತಿ. ಆ ಭಕ್ತಿ ದೇವರಲ್ಲಿ ಬರಬೇಕು. ಅದಕ್ಕೆ ವೈರಾಗ್ಯ ಹರಿಭಕ್ತಿ ವಿಜ್ಞಾನಗಳ ಕೊಟ್ಟು ಅಂತ ಹೇಳ್ತಾರೆ. ಇನ್ನ ಅಲ್ಲಿ ಹೇಳ್ತಾ ಇದ್ದಾರೆ, ರುದ್ರದೇವರಿಂದೇ ಮೋಕ್ಷ ಬಿಡಬಹುದಲ್ವಾ ಅಂತ ಹೇಳ್ತಾರೆ. ಹರಿವಂಶದಲ್ಲಿ ಕುಬೇರದೇವರ ಅನುಚರ ಘಂಟಾಕರ್ಣ, ಅವನಿಗೆ ಘಂಟಾಕರ್ಣ ಅಂತ ಆತನಿಗೆ ಯಾಕೆ ಹೆಸರು ಅಂತ ಹೇಳಿದ್ರೆ, ಹೇಳ್ತಾರೆ ನಾರಾಯಣ ಅಂದ್ರೆ ಅವನಿಗೆ ಮೊದಲು ಆಗ್ತಾ ಇದ್ದಿಲ್ಲ. ಅವನಿಗೆ ನಾರಾಯಣ ಎಂಬ ಶಬ್ದ ತನ್ನ ಕಿವಿಯಲ್ಲಿ ಎಲ್ಲಿ ಬಿದ್ದು ಬಿಡುತ್ತೋ ಅಂತ ಕಿವಿಗೆ ಘಂಟೆಗಳನ್ನ ಕಟ್ಕೊಂಡಿದ್ದ. ನಾ ಅಂತ ಯಾರಾದ್ರೂ ಅಂದ್ರೆ ಗಂಟೆ ತಲೆ ಅಲಗಾಡಿಸ್ತಾ ಇದ್ದ, ಗಂಟೆಯಿಂದ ನಾರಾಯಣ ಅಂತ ಶಬ್ದ ಬೀಳುತ್ತಾ ಇದ್ದಿಲ್ಲ. ಇಷ್ಟು ದ್ವೇಷ. ರುದ್ರದೇವರ ತಪಸ್ಸು ಮಾಡುತ್ತಾನೆ, ಹರಿವಂಶದಲ್ಲಿ ಬರುತ್ತೆ. ಏನು ಬೇಕು ನಿನಗೆ, ಮೋಕ್ಷ ಕೊಡಿ ಅಂತ ಕೇಳುತ್ತಾನೆ. ರುದ್ರದೇವರು ಹೇಳ್ತಾರೆ, ನನಗೆ ಮೋಕ್ಷ ಕೊಡೋದು ನಾರಾಯಣ, ನಿನಗೆ ನಾನೇನು ಕೊಡ್ಲಿ, ನಾರಾಯಣ ಹತ್ರ ಹೋಗು ಅಂತ ಕಳಿಸಿಕೊಡ್ತಾರೆ. ನಂತರ ನಾರಾಯಣನ ಭಕ್ತನಾಗ್ತಾನವಾ ಅಂತ. ಆ ರೀತಿಯಲ್ಲಿ ಮೋಕ್ಷವನ್ನ ರುದ್ರ ದೇವರಲ್ಲಿ ಬೇಡಿದರು. ಮೋಕ್ಷಕ್ಕೆ ಬೇಕಾದ ವೈರಾಗ್ಯ ಅದನ್ನ ರುದ್ರದೇವರಲ್ಲಿ ಕೇಳ್ತಾ ಇದ್ದಾರೆ. ನಂತರ ಅಂದರೆ ವೈರಾಗ್ಯ ಯಾವುದಕ್ಕೆ ಸಾಧನೆ, ಭಕ್ತಿಗೆ ಸಾಧನೆ. ಭಕ್ತಿ ಯಾವುದಕ್ಕೆ ಸಾಧನೆ ಅಂದರೆ ಮೋಕ್ಷಕ್ಕೆ ಸಾಧನೆ ಅಂತ ಈ ವಿಶೇಷವಾಗಿರತಕ್ಕಂಥ ಗುರುವಿನ ಉಪದೇಶದ ಮೂಲಕ ವೈರಾಗ್ಯ, ವೈರಾಗ್ಯದ ಮೂಲಕ ಭಕ್ತಿ, ಭಕ್ತಿಯ ಮೂಲಕ ಮೋಕ್ಷ ಎಂಬುದನ್ನು ತೋರಿಕೊಟ್ಟಿದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಯದೇಕೇನ ಶೇಟ್ ಮುಂದೆ ಶ್ಲೋಕ, ಯದೇಕೇನ ನವಧ್ಯೋರಿಹಿ ತತೋ ಹರಿ ತತೋ ಹರಿಹರಾಬುಭೌ ಸಹಾಗತೌ ಅರ್ಧ ದೃಶ್ಯೌ ಐಕ್ಯಂ ಚೇತ್ ಶತ್ರುಣಾಜಿತಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಹರಿಹಿ ಯಾರು ಅಂದರೆ ಶತ್ರುವಾದ ಈ ಗುಹ ಎಂಬ ದೈತ್ಯ, ಆ ಗುಹ ನಾಮಕ ದೈತ್ಯನ ಸಂಹಾರ ಮಾಡಲಿಕ್ಕೆ ಇಬ್ಬರು ಬಂದದ್ದು. ಅವನು ಕೇಳಿಕೊಂಡಿದ್ದ ಏನಂತ ವರ, ಏಕೇನ ನ ವಧ್ಯ, ಒಬ್ಬನಿಂದ ನಾನು ಸಾಯಬಾರದು, ಅದು ಹರಿಯಾಗಲಿ ಹರ ಆಗಲಿ, ಹರಿಯಾಗಲಿ ಹರ ಆಗಲಿ, ಯಾರೇ ಆಗಲಿ ಒಬ್ಬರಿಂದ ಸಾಯಬಾರದು ಅಂತ ಕೇಳಿಕೊಂಡಿದ್ದ. ತತಃ ಆ ಕಾರಣದಿಂದ ಉಭೌ ಹರಿಹರವು, ಉಭೌ ಈ ಇಬ್ಬರು ಹರಿಹರವು ಹರಿಹರರು, ಅರ್ಧ ದೃಶ್ಯವು ಮೂರ್ತಿಯ ಅರ್ಧರ್ಧ ಭಾಗದಲ್ಲಿ ಅರ್ಧ ಕಾಣಿಸಿಕೊಳ್ತಾ, ಮೂರ್ತಿಯ ಒಂದೊಂದು ಭಾಗದಲ್ಲಿ ಅರ್ಧರ್ಧ ಕಾಣಿಸಿಕೊಳ್ತಾ ಬಂದರು. ಸಹಾಗತವು ಶತ್ರುವನ್ನ ಕೊಲ್ಲಲಿಕ್ಕೆ ಇಬ್ಬರು ಬಂದರು, ಇಬ್ಬರು ಒಟ್ಟಿಗೆ ಬಂದರು. ಅವಾಗ ಹೇಳ್ತಾರೆ ಒಬ್ಬರಂದ್ರು, ಇಲ್ಲ ಹರಿ ಬೇರೆ ಅಲ್ಲ ಹರ ಬೇರೆ ಅಲ್ಲ. ಅವರ ವ್ಯಾಖ್ಯಾನ ಏನು, ಹರಿಹರರು ಒಂದೇ, ಅದನ್ನು ತೋರ್ಲಿಕ್ಕೆ ಇಬ್ಬರು ಒಟ್ಟಾಗಿ ಬಂದರು ಅಂತ ಅಕ್ಷೇತ್ರದಲ್ಲಿ ಕೇಳುವಂಥ ಮಾತು. ಅದಕ್ಕೆ ವಾದಿರಾದರು ಉತ್ತರ ಕೊಡ್ತಾ ಇದ್ದಾರೆ, ಐಕ್ಯಂ ಚೇತ್, ದಡ್ಡ ಬುದ್ಧಿ ಇದೆ ನಿಮಗೆ, ಇಬ್ಬರು ಒಂದೇ ಅಂತ ಆದರೆ ಒಬ್ಬರೇ ಆದರಲ್ಲ. ಅವನೇನು ಹೇಳಿದ್ದು, ಒಬ್ಬರಿಂದ ಸಾಯಬಾರದು ಅಂತ. ಇಬ್ಬರು ಸೇರಿ ಒಂದೇ ಅಂತ ಆದರೆ ಒಬ್ಬರೇ ಆದರಲ್ಲ. ಇವಾಗ ನೀವೇ ಇದ್ದೀರಾ, ನೀವೇ ಇದ್ದೀರಾ, ನೀವೇ ಒಂದರ್ಧ ರೂಪದಿಂದ ಬಂದಿರಿ, ನೀವೇ ಇನ್ನೊಂದು ವೇಷ ಹಾಕ್ಕೊಂಡು ಇನ್ನೊಂದು ಅರ್ಧ ರೂಪದಿಂದ ಬಂದಿರಿ, ಎರಡೂ ಸೇರಿದರೆ ನೀವೇ ಅಲ್ವಾ? ಆದರೆ ಸಾಯ್ಬೇಕಾದವ ಹೇಳಿದ, ಒಬ್ಬರಿಂದ ಸಾಯ್ಬಾರದು ಇಬ್ಬರು ಒಟ್ಟಿಗೆ ಬರಬೇಕು ಅಂದ್ರು. ಇಬ್ಬರು ಒಂದು ಕರೆಗೆ ಬೇರೆ ಬೇರು ಅಂತಾನೆ ಅಲ್ವಾ? ಅದಕ್ಕೆ ಹೇಳ್ತಾ ಐಕ್ಯಂ ಚೇತ್, ಐಕ್ಯವೇ ಇದ್ದಿದ್ರೆ ಇಬ್ಬರಿಗೆ ಶತ್ರುಣಾಜಿತಂ, ಆ ಶತ್ರುವೇ ಗೆಲ್ತಿದ್ದ, ಇವರು ಗೆಲ್ತಿದ್ದಿಲ್ಲ. ಅದಕ್ಕೆ ಇವರಿಬ್ಬರಿಗೂ ಐಕ್ಯವಿಲ್ಲ, ನಾವಿಬ್ಬರು ಒಂದೇ ಅಂತ ಹೇಳಲಿಕ್ಕೆ ಬರಲಿಲ್ಲ. ಮತ್ತೇನು ಅಂದರೆ, ನಾವಿಬ್ಬರು ಒಟ್ಟಿಗೆ ಇರ್ತೇವೆ ಎಲ್ಲಿ, ರುದ್ರದೇವರು ಜೀವನನ್ನ ತೋರುವುದು. ಇಡೀ ಜೀವ ಸಂಘಕ್ಕೆ ರೆಪ್ರೆಸೆಂಟೇಟಿವ್ ಯಾರು, ರುದ್ರದೇವರು. ದೇವರು ಪಕ್ಕದಲ್ಲಿದ್ದಾರೆ. ಪ್ರತಿಯೊಂದು ಶರೀರದಲ್ಲಿ ನಾವಿಬ್ಬರು ಒಟ್ಟೊಟ್ಟಿಗೆ ಇರ್ತೇವೆ ಎಂದ್ರೆ, ಜೀವ ಜೀವನ ಜೊತೆಗೆ ದೇವ, ಜೀವ ದೇವ, ಜೀವ ದೇವ, ಒಟ್ಟೊಟ್ಟಿಗೆ ಇರ್ತೀವಿ ಇದ್ದಷ್ಟು ಮಾತ್ರಕ್ಕೆ ಇಬ್ಬರು ಒಂದೇ ಅಲ್ಲ ಎಂಬುದನ್ನ ಚೆನ್ನಾಗಿ ತೋರಿಕೊಡ್ತಾ ಇದ್ದಾರೆ. ಆ ತೋರಿಕೊಡ್ಲಿಕ್ಕಾಗಿ ಈ ಥರ ಬಂದಿದ್ದಾರೆ ಅಂತ ವಾದಿರಾಜ ಗುರು ಸಾರ್ವಭೌಮರು. ಇದು ಕೇವಲ ಕಾವ್ಯವಲ್ಲ, ತೀರ್ಥ ಪ್ರಬಂಧ. ಅದಕ್ಕೆ ನಾನು ಹೇಳಿದೆ, ತೀರ್ಥ ಪ್ರಬಂಧ ನಮ್ಮಲ್ಲಿ ಅಧ್ಯಯನ ಮಾಡುವ ಕ್ರಮ ಹೇಗೆ ಬಂದಿದೆ ಅಂದರೆ, ಚಿಕ್ಕ ಹುಡುಗರಿಗೆ ತೀರ್ಥ ಪ್ರಬಂಧ ಶುರು ಮಾಡ್ತಾರೆ ವಿದ್ಯಾಪೀಠಗಳಲ್ಲಿ ಎಲ್ಲ ಕಡೆ. ಏನು ಈ ಒಂದು ಶ್ಲೋಕ, ಶ್ಲೋಕದಲ್ಲಿ ಪದಚ್ಛೇದ, ಅನ್ವಯ, ಅರ್ಥ, ನಂತರ ವ್ಯಾಕರಣ ವಿಶೇಷ ಅಂತ ಈ ಥರ ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ ಚೆನ್ನಾಗಿ ಈ ಗ್ರಂಥಗಳೆಲ್ಲ ಬೇಕು. ಯಾಕೆ ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ ಅಂತ. ಆ ವಯಸ್ಸಿನಲ್ಲಿ, ಚಿಕ್ಕ ವಯಸ್ಸಿನಲ್ಲಿ ಶಬ್ದ ಧಾತು, ಆ ಶ್ಲೋಕ, ಆ ಶ್ಲೋಕದರ್ಥ, ಪಟಪಟ ಪಟಪಟ ಅಂತ ಹೇಳೋದರಲ್ಲೇ ತಾತ್ಪರ್ಯ ಇರುತ್ತೆ. ಇನ್ಯಾವುದಿರುತ್ತೆ, ಕಾಂಪಿಟೀಷನ್ ಅಲ್ಲಿ ಇರುತ್ತೆ. ನಾನು ಇಷ್ಟು ಶ್ಲೋಕ ಕಲ್ತ್ಕೊಂಡೆ, ಇದನ್ನು ಕರೆಕ್ಟ್ ಹೇಳಿದೆ, ನಂಗಿಷ್ಟು ಅಂಕ ಬಂತು, 90, 95, 80 ಬಂತು ಅಂತ ಅಲ್ಲಿಗೆ ಮುಗಿದೋಗುತ್ತೆ. ಕಾಂಪಿಟೇಟಿವ್ ಮೈಂಡ್, ಈವನ್ ಸುಧಾ ಪರ್ಯಂತ ಕಾಂಪಿಟೇಟಿವ್ ಮೈಂಡ್ ಅಲ್ಲೇ ಹೋಗುವುದು ಈಗಾಗಿದೆ, ಹೌದಲ್ವೋ? ಆದರೆ ಇದನ್ನ ಅಧ್ಯಾತ್ಮ ಗ್ರಂಥ ಇದು, ಏನು ಮಣಿಮಂಜರಿ ಮೊದಲುಕೊಂಡು ಪ್ರತಿಯೊಂದು. ಅದಕ್ಕೆ ನಮ್ಮ ಮುಳಬಾಗಲಲ್ಲಿ ಇರತಕ್ಕಂಥ, ಇಲ್ಲಿ ಮುಳಬಾಗಲಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇದೆ, ಅಲ್ಲಿಗೆ ಒಳಗೆ ಹೋದರೆ ಒಬ್ಬ ಜ್ಞಾನಿಗಳ ವೃಂದಾವನವಿದೆ, ಮೂಲ ವೃಂದಾವನ, ಪ್ರೇಕ್ಷಾ ನಿಧಿಗಳು ಅಂತ. ಶ್ರೀಪಾದರಾಜರ ಪರಮಾನುಗ್ರಹ ಪಾತ್ರರು ಯಾರು? ಪ್ರೇಕ್ಷಾನಿಧಿಗಳು. ಆ ಪ್ರೇಕ್ಷಾನಿಧಿಗಳು ಅವರು ಒಂದು ಸಲ ಮಂಗಳ ಅಂತ ಇಟ್ಟುಕೊಂಡ್ರಂತೆ. ಏನು ಮಂಗಳ ಅಂತ ಹೇಳಿದ್ರೆ, ಮಣಿಮಂಜರಿ ಮಂಗಳ ಅಂತ ಇಟ್ಟುಕೊಂಡ್ರಂತೆ. ಜಗತ್ತಿನಲ್ಲಿ ಮಣಿಮಂಜರಿ ಮಾಡಿದವರು ಯಾರು? ಮಂಗಳಗಳು ಮಾಡ್ತಾ ಇಲ್ಲ. ಮಣಿಮಂಜರಿ ಮಂಗಳ ಅಂತ, ಮಣಿಮಂಜರಿ ಅಂತ ಬರೋದೇ ಎಲ್ಲಿ? ಈಗೀಗ ಹೊರಗಿನ ಎಲ್ಲರಿಗೂ ಮಣಿಮಂಜರಿ ಪಾಠ ಅಂತ ಚೂರು. ಅದು ಯಾರು ಮಣಿಮಂಜರಿ ಪಾಠಗಳು ಕೇಳಲ್ಲ, ಡೈರೆಕ್ಟು ಸುಧಾ, ಡೈರೆಕ್ಟು ಚಂದ್ರಿಕಾ, ಡೈರೆಕ್ಟು ನ್ಯಾಯಾಮೃತಕ್ಕೆ ಹೋಗೋದು, ರಿಟೈರ್ಮೆಂಟ್ ಆಗೋದು ಅಥವಾ ಜಾಬ್ ಮಾಡ್ತಾ ಇರೋದು, ಡೈರೆಕ್ಟಾಗಿ ಹಾರೋದು ಎಲ್ಲಿಗೆ? ಏ, ನಾವು ಸುಧಾಕ್ ಹೋಗ್ತಾ ಇದ್ದೀವಿ, ನಾವು ಚಂದ್ರಿಕಾ. ಹೋಗ್ರಿಪ್ಪ, ತಪ್ಪಿಲ್ಲ, ಒಳ್ಳೇದೇ, ಹೋಗ್ತಾ ಇದ್ದೀರ, ಎಷ್ಟರ್ಥ ಆಗಿರುತ್ತೆ. ಆದರೆ ಯಾರು ಮಣಿಮಂಜರಿಯಿಂದ ಎಲ್ಲ ಓದೋಣ ಅಂತ ಹೋಗ್ರೆ, ಏ ಯಾರು ಪಡ್ತಾರ ಕಷ್ಟ? ಡೈರೆಕ್ಟ್ ಕ್ರ್ಯಾಶ್ ಕೋರ್ಸ್ ಮುಗಿಸ್ಬಿಟ್ರೆ ಮುಗಿದೋಯ್ತು, ಒಂದು 6 ತಿಂಗಳಲ್ಲಿ ಸುಧಾಮಂಗಳ ಮುಗಿದೋಗ್ಬಿಡುತ್ತೆ. ಹೌದು ತಾನೇ, ಅಲಂಕಾರಕ್ಕೂ ಕೂಡ್ಬೋದು ಸುಧಾ ಪಂಡಿತರು ಅಂತ. ಈ ಸುಮ್ಮನೆ ಈ ಕತ್ತೆ ಚಾಕರಿ, ಈ ಮಣಿಮಂಜರಿ ಅದು ಇದು ಪ್ರಕರಣ ಗ್ರಂಥಗಳು ಯಾವನು ಓದ್ತಾನೆ? ಡೈರೆಕ್ಟ್ ಕ್ರ್ಯಾಶ್ ಕೋರ್ಸ್, ಒಂದು 2 ತಿಂಗಳು ಚಂದ್ರಿಕಾ, 3 ತಿಂಗಳು ನ್ಯಾಯಾಮೃತ, ಒಂದು ವರ್ಷದಲ್ಲಿ ಎಲ್ಲ ಮುಗಿಸಿಬಿಟ್ಟು ವ್ಯಾಸತ್ರಯ ಸಹಿತವಾಗಿ ಸುಧಾ ಅದ್ಭುತ ಪಂಡಿತ ಅಂತ ಹೊರಗೆ. ಹೌದಲ್ಲೋ, ಈ ಥರ ಯಾಕೆ ಇರಲಿ? ಆ ಥರ ಅವ್ರು ಅಧ್ಯಯನ ಮಾಡೋರು ಮಾಡಲಿ. ಮಣಿಮಂಜರಿ ಅಧ್ಯಯನ ಮಾಡೋರು ಯಾರಿದ್ದಾರೆ ಅಂದರೆ, ಸಾಮಾನ್ಯವಾಗಿ ಈ ವಿದ್ಯಾಪೀಠಗಳಲ್ಲಿ ಚಿಕ್ಕ ಚಿಕ್ಕ ಹುಡುಗರಿಗೆ ಹೇಳಿಕೊಡುವಾಗ ಮಣಿಮಂಜರಿ ಸ್ಟಾರ್ಟಿಂಗ್ ಸಬ್ಜೆಕ್ಟ್. ಯಾವ ಕಾನ್ಸೆಪ್ಟಿಂದ ಅಂದರೆ, ಇದೊಂದು ಸಾಹಿತ್ಯ ಅಧ್ಯಯನ ಮಾಡಲಿಕ್ಕೆ ಬೇಕಾದ ಗ್ರಂಥ. ಇದರಲ್ಲಿ ಒಂದು ಶಬ್ದ ಧಾತು, ಇದರ ಒಂದು ಅಂದರೆ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿಕ್ಕೆ ಬೇಕಾದಂಥ ಇದ್ದು ಅಂತ ಅಷ್ಟೇ. ಅದಕ್ಕೆ ಪ್ರೇಕ್ಷಾನಿಧಿಗಳು ಮಣಿಮಂಜರಿ ಮಂಗಳ ಅಂತಿಟ್ರಂತೆ. ಅದಕ್ಕೆ ಸತ್ಯಧ್ಯಾನರತ್ರೆ ಅದು ವಿಷಯ ಹೋಯಿತಂತಲ್ಲಿಗೆ. ಅವರು ಕೇಳಿದ್ರಂತೆ, ಶಿಷ್ಯರು ಹೇಳಿದ್ರಂತೆ, ಸ್ವಾಮಿ ಮಣಿಮಂಜರಿ ಮಂಗಳ ಅಂತ ಇದೇನು ವಿಚಿತ್ರ, ಎಲ್ಲರೂ ಸುಧಾ ಮಂಗಳ ಅಂತ ಮಾಡ್ತಾರೆ, ಇವರು ಮಣಿಮಂಜರಿ ಮಂಗಳ ಅಂತ ಮಾಡ್ತಾರಲ್ವಾ. ಅವಾಗ ಸತ್ಯಧ್ಯಾನರು ಹೇಳ್ತಾರಂತೆ, ಹೋಗಿ ನೋಡ್ಕೊಂಬರ್ರು, ಅವರೇನು ಸಾಮಾನ್ಯರಲ್ಲ, ಮಣಿಮಂಜರಿ ಮಂಗಳ ಅಂತ ಇಟ್ಟಿದ್ದಾರೆ, ಏನಿದೆ ನೋಡ್ಕೊಂಡು ಬನ್ನಿ ಅಂತ ಹೇಳಿದರೆ, ಮಣಿಮಂಜರಿ ಮಂಗಳಕ್ಕೆ ಬಂದ ಪಂಡಿತರಿಗೆಲ್ಲ ಆಘಾತ ಕೂತಿತ್ತು. ಏನು ಮಣಿಮಂಜರಿಯ ಪ್ರತಿಯೊಂದು ಶ್ಲೋಕ ಶ್ಲೋಕಕ್ಕೆ ಸುಧಾ ಅರ್ಥಗಳು ಹೇಳ್ತಾ ಹೋಗ್ತಾ ಇದ್ದಾರೆ ಅವರು. ಮಣಿಮಂಜರಿ ಇಂಥ ಗ್ರಂಥ ಅಂತ ಹೇಳಿದ ಕೂಡಲೇ ಬೆಚ್ಚಿ ಬಿದ್ದು ಗುರುಗಳ ಹತ್ರ ಬಂದು ಹೇಳಿದ್ರಂತೆ, ಈಗ ಹೇಳಿದ್ರು ಮಣಿಮಂಜರಿಯಲ್ಲಿ ಇಷ್ಟರ್ಥ ಇವೆ. ಅದಕ್ಕೆ ಅಂದ್ರೆ, ನೀವು ದಡ್ರು ಮಣಿಮಂಜರಿಯನ್ನ ಶಬ್ದ ಧಾತು ಕಲ್ತ್ಕೊಳ್ಳಿಕ್ಕೆ ಬಳಸ್ಕೊಂಡ್ರಿ, ಅದರೊಳಗೆ ಮೋಕ್ಷ ಕೊಡುವಂತ ಅರ್ಥ ಇದೆ ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ, ಅದವ್ರು ತೋರಿಕೊಟ್ಟಿದ ನೋಡಿ ಅಂದ್ರು. ಅದೇ ಥರ ತೀರ್ಥ ಪ್ರಬಂಧವೂ ಕೂಡ ಕೇವಲ ಸಂಸ್ಕೃತ ಅಧ್ಯಯನ ಮಾಡಲಿಕ್ಕೆ ಇಡತಕ್ಕಂಥ ಗ್ರಂಥ ಅಲ್ಲ. ಇದು ಅದ್ಭುತವಾದ ಆಧ್ಯಾತ್ಮಿಕ ವಿದ್ಯೆ. ಆಧ್ಯಾತ್ಮಿಕ ಏನು ಇನ್ನೂ ಹೇಳಬೇಕಾದ್ರೆ ಸೀಕ್ರೆಟ್ ಎಲ್ಲ ಅದರಲ್ಲಿ ಹಾಕಿಬಿಟ್ಟಿದ್ದಾರೆ ಅಂತ. ವಿಶೇಷವಾಗಿ ಇನ್ನ ಮುಂದೆ ಇಬ್ಬರನ್ನ ವಿಶೇಷವಾಗಿ ಸ್ತೋತ್ರ ಮಾಡಿದ ಮೇಲೆ ಅರ್ಧ ನರನಾರೀಶ್ವರ ಶಂಭು ಅಂತ ಹೇಳ್ತಾ ಬರ್ತಾರೆ. ಆ ಶ್ಲೋಕವನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣ